हरि ओम श्री गुरुभ्यो नमः। अभ्रमं बंगरायितं अजरं इन्द्रं सदा आनन्दतीर्थमसलं भजे तापत्रयापहं। मिथ्या सिद्धांत दुद्धांत विध्वंसन सक्षणः चेतीतागत निर्भासताम् नवदम्बरे अत्यकृतकल्पोऽयं प्रत्यक्ति केसरी भूयात् अस्मदिष्टात् सिद्धये तपोविद्याविरक्त्यादि सद्गुणवाकरान् वाजराजगुरुमण्डे अग्निपदाश्रयान् पूज्याय राघवेन्द्राय श्रीधर्मराय भक्ताङ्कपुरुक्षाय नृतां कामधेनवे दुर्वायुध्वान्त्रवे वैष्णवेन्दीवरेन्द्रवे श्रीराघवेन्द्रगुरुवे नमो चिन्तयाळवे। अज्ञानतिमिरच्छेदं बुद्धिसम्पत्तिदायकं विज्ञानविमलं शान्तं विजयाख्य गुरुं भजे आपादमणिपर्यन्तं गुरुनामाप्तिस्मरे येन विघ्नाः प्रश्यन्ति सिद्धिञ्च मनोरथाः। हरिः ओं श्रीगुरुभ्यो नमः। ನಾವು ವಿಜಯದಾಸರ ಸುಳಾದಿಯನ್ನು ಉಪಾಸನಾ ಸುಳಾದಿಗಳನ್ನು ನೋಡ್ತಾ ಬಂದು ಅದರಲ್ಲಿ ಧ್ಯಾನ ಪ್ರಕರಣದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ। ಅದರಲ್ಲಿ ಏನಾದರೇನು ನಿನ್ನ ಧ್ಯಾನವೇ ಬಿಡುವೇನೆ ಅನ್ನುವ ಸುಳಾದಿಯನ್ನು ಮಾಡ್ತಾ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಇದನ್ನು ಮಾಡಿದ್ದೀವಿ। ಧ್ಯಾನವೇ ಗತಿಗೆ ಪ್ರಧಾನವೇನು ತಾಲಿ, ಜ್ಞಾನಿಗಳು ತಿಳಿದು ಆನಂದವಾಗುತ್ತಾ ಗಾನವ ಮಾಡುವರು ಆನಂದ ಗತಿಯಲ್ಲಿ ಧ್ಯಾನ ವೀನಾವನಜ ಸೂನುವೀಗಾದರೂ ಗೆಣವನೇ ಇಲ್ಲ ಈ ನುಡಿಯನ್ನು ಕೇಳಿ ನಾನು ನೆಚ್ಚಿದೆ ನಿನ್ನ ಶ್ರೀನಿವಾಸ ಮುಟ್ಟಿ ವಿಜಯ ವಿಠಲ ಎನಗೆ ಧ್ಯಾನವೇ ಗತಿ ನಿಧಾನದ ಪದವಿಗೆ ಅಂತೇಳಿ ನಾವು ಮೋಕ್ಷ ಸಾಧನೆ ಮಾಡಬೇಕಂದ್ರೆ ಅಪರೋಕ್ಷ ಸಾಧನೆಯ ಮೂಲಕವಾಗಿ ಮೋಕ್ಷಕ್ಕೆ ಹೋಗಬೇಕು। ಆದ್ದರಿಂದ ಧ್ಯಾನವೇ ಧ್ಯಾನದ ಮೂಲಕವಾಗಿ ಧ್ಯಾನ ಅನ್ನುವುದು ಪರಾಕಾಷ್ಠೆ ಅಂದರೆ ನಮಗೆ ಎಲ್ಲ ವಿಧವಾದ ಉಪಾಸನೆಗಳನ್ನು ಮಾಡುವಾಗ ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿ ಅದರ ಒಂದು ಪರಾಕಾಷ್ಠೆಯ ಸ್ಥಿತಿ ಧ್ಯಾನ। ಆ ಧ್ಯಾನದ ಪರಾಕಾಷ್ಠೆ ನಮಗೆ ಅಪರೋಕ್ಷ ಸಾಧನಕ್ಕೆ ಕೊಂಡೊಯ್ಯುತ್ತೆ, ಅದಾದ್ಮೇಲೆ ಮೋಕ್ಷಕ್ಕೆ ಹೋದ್ರೆ ಆದ್ದರಿಂದ ಧ್ಯಾನವಿಲ್ಲದೆ ಮೋಕ್ಷವಿಲ್ಲ। ಧ್ಯಾನ ಜ್ಞಾನದ ಮೂಲಕವಾಗಿ ಮತ್ತೆ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಧ್ಯಾನವಿಲ್ಲದೆ ಮೋಕ್ಷವಿಲ್ಲ ಅಂತ ಹೇಳಿದೆ। ಧ್ಯಾನ ಜ್ಞಾನದ ಪ್ರಕಟಣೆ, ಜ್ಞಾನ ಅನ್ನುವುದು ಮನಸ್ಥಿತಿ, ಧ್ಯಾನ ಅನ್ನುವುದು ಆ ಮನಸ್ಥಿತಿಗೆ ಅನುಗುಣವಾಗಿ ಇರುವ ಪ್ರಕ್ರಿಯೆ। ಸೊ ಜ್ಞಾನವಿದ್ದವನು ಧ್ಯಾನ ಮಾಡಲಿಕ್ಕಾಗತ್ತೆ, ಯಾಕಂದ್ರೆ ಧ್ಯಾನ ಮಾಡಬೇಕು, ಹೇಗೆ ಮಾಡಬೇಕು, ಯಾರಿಗೆ ಮಾಡಬೇಕು, ಏನಂತ ಮಾಡಬೇಕು, ಧ್ಯಾನ ಮಾಡುವಾಗ ಇರಬೇಕಾಗಿದೆ ಅನುಸಂಧಾನ ಕ್ರಮವೇನು, ಇದೆಲ್ಲವೂ ಜ್ಞಾನದಿಂದಲೇ ಪ್ರಾಪ್ತವಾಗುತ್ತೆ। ಆದ್ದರಿಂದ ಆ ಜ್ಞಾನವಿದ್ದವನು ಧ್ಯಾನ ಮಾಡ್ತಾನೆ, ಧ್ಯಾನ ಮಾಡುವವನಿಗೆ ಆ ಜ್ಞಾನದ ಒಂದು ಅರಿವು, ಆ ಜ್ಞಾನ ಇರುತ್ತೆ। ಆದ್ದರಿಂದ ಜ್ಞಾನ ಸ್ಥಿತಿಯನ್ನು ಹೇಳುತ್ತೆ, ಧ್ಯಾನ ಪ್ರಕ್ರಿಯೆಯನ್ನು ಹೇಳುತ್ತೆ, ಮಾಡುವ ವಿಧಾನ। ಆದ್ದರಿಂದ ಆ ಧ್ಯಾನವೇ ನಮಗೆ ಮೋಕ್ಷ ಪದವಿಗೆ ಸಾಧನಾ ಮಾರ್ಗವಾಗಿ ಹೋಗುವಂತಹದ್ದು ಅಂತ ಹೇಳಿ ಅದು ನೋಡಿದ ಮೇಲೆ ಈಗ ಇವತ್ತಿನ ದಿನ ಇದು ತ್ರಿವಿಳಿತಾಳದಲ್ಲಿ ಹೇಳುವಂತಹದ್ದು ಮೂರು ಮೂರು ಪದಗಳು ಒಂದೊಂದು ಒಟ್ಟಾಗಿ ಹೋಗುತ್ತೆ, ಅದಕ್ಕೆ ತ್ರಿವಿಳಿತಾಳದಲ್ಲಿ ಹೇಳಿದ್ದಾರೆ। ಮನವೇನಿಲ್ಲದ ಧ್ಯಾನ, ಗುಣವೇ ಇಲ್ಲದ ನಾರಿ, ಹಣವೇ ಇಲ್ಲದ ನೃಪತಿ, ಕ್ಷಣವೇ ತಿಳಿಯದ ಜ್ಞಾನಿ, ಪ್ರಣವೇ ಇಲ್ಲದ ಮಂತ್ರ, ಘನವೇ ಇಲ್ಲದ ದಾನ, ಪ್ರಣತಿ ಇಲ್ಲದ ದೇಹ, ಅನುವೇ ಇಲ್ಲದ ನಡತೆ, ಜನವೇ ಇಲ್ಲದ ಸಭ, ಲಕ್ಷಣವಿಲ್ಲದ ಗುರು, ನೆನವೇ ಇಲ್ಲದ ಸಾಧನವೇ ಇಲ್ಲದ ಸಂಗತಿ, ದಿನವಸ್ತಮಾನ ನೂರು ಮನುಕಲ್ಪ, ವಿರಲು ರಂಜನವಾಗುವುದೇ ಅನಾಜ ರಂಗು ಅಜನವಾಗುವುದೇನ ಅಜನ ಜನಕ ತನು ಮನದಾಧೀಶ ವಿಜಯ ವಿಠಲ ಕೃಪ ವನಸಿ ನಿನ್ನನು ಧ್ಯಾನವ ಮಲ್ಪ ಮನವಿಯೋ ಅಂತ ಹೇಳಿ ಇರುವಂತಹದ್ದು ಇಲ್ಲಿ ಧ್ಯಾನವಿಲ್ಲದೆ ಏನು ಆಗುವುದಿಲ್ಲ। ಆದ್ದರಿಂದ ಆ ಧ್ಯಾನವಿಲ್ಲದ ನಮಗೆ ಮೋಕ್ಷ ಸಾಧನೆ ಇಲ್ಲ, ಆದ್ದರಿಂದ ಧ್ಯಾನ ಎಲ್ಲದಕ್ಕೂ ಅವಶ್ಯಕವಾಗಿದೆ। ಅದಕ್ಕೆ ಉದಾಹರಣೆ ಕೊಳ್ತಾ ಧ್ಯಾನ ಒಂದು ಇಲ್ಲದೇ ಇದ್ದಂದ್ರೆ ಪ್ರತಿ ಒಂದರಲ್ಲಿ ಮುಖ್ಯವಾದ ಅಂಶ ಏನು, ನಮಗೆ ಸಾಧನೆಯಲ್ಲಿ ಧ್ಯಾನ ಮುಖ್ಯವಾದ ಅಂಶ, ಧ್ಯಾನವಿಲ್ಲದೆ ಸಾಧನೆ ಇಲ್ಲ, ಅದು ಹೇಗೆ ಅನ್ನುವುದಕ್ಕೆ ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾರೆ। ಅನೇಕ ಎಕ್ಸಾಂಪಲ್ಸ್, ಲಾಟ್ ಆಫ್ ಎಕ್ಸಾಂಪಲ್ಸ್, ದೃಷ್ಟಾಂತಗಳ ಮೂಲಕವಾಗಿ ಧ್ಯಾನವಿಲ್ಲದ ಸಾಧನೆ ಇಲ್ಲ, ಅದು ಹೇಗೆ ಅಂತ ಹೇಳಿದ್ರೆ ಮನವಿ ನಿಲ್ಲದ ಧ್ಯಾನ, ಮನಸ್ಸನ್ನು ನಿಲ್ಲಿಸದೆ ಧ್ಯಾನ ಮಾಡಿದ್ರೆ ಧ್ಯಾನ ಸಾರ್ಥಕವಾಗೋದಿಲ್ಲ। ಧ್ಯಾನವಾಗಬೇಕಂದ್ರೆ ಮನಸ್ಸನ್ನು ನಿಲ್ಲಿಸಬೇಕು, ಮನಸ್ಸನ್ನು ವಶದಲ್ಲಿ ಹತೋಟಿಯಲ್ಲಿ ತಂದುಕೊಂಡು ನಾವು ಧ್ಯಾನವನ್ನು ಮಾಡಬೇಕು। ಹೇಗೆ ಧ್ಯಾನವಿಲ್ಲದೆ ಸಾಧನೆ ಇಲ್ಲವೋ ಹಾಗೆ ಮನಸ್ಸನ್ನು ನಿಲ್ಲಿಸದೆ ಧ್ಯಾನವಿಲ್ಲ, ಅಂದ್ರೆ ಮನಸ್ಸನ್ನು ನಿಲ್ಲಿಸುವ ಪ್ರಕ್ರಿಯೆ ಧ್ಯಾನಕ್ಕೆ ಒಂದು ವಿಶೇಷವಾದ ಅಂಗ। ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಮೆಡಿಟೇಷನ್ ಈಸ್ ಟು ಕಂಟ್ರೋಲ್ ದ ಮೈಂಡ್। ಆದ್ದರಿಂದ ಮನವನ್ನು ನಿಲ್ಲಿಸದೆ ಧ್ಯಾನವನ್ನು ಮಾಡಿದರೆ ಹೇಗೆ ವ್ಯರ್ಥವಾಗತ್ತೋ ಹಾಗೆ ಧ್ಯಾನವಿಲ್ಲದೆ ಸಾಧನ ವ್ಯರ್ಥವಾಗತ್ತೆ, ಸಾಧನವಿಲ್ಲದೆ ಮೋಕ್ಷವಿಲ್ಲ। ಸೊ ಧ್ಯಾನ ಸಾಧನೆ ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಮನಸ್ಸು ನಿಲ್ಲಿಸದೆ ಧ್ಯಾನ ಮಾಡಿದರೆ ಹೇಗೆ ವ್ಯರ್ಥವಾಗತ್ತೋ ಅಂದರೆ ಸಾಧ್ಯವಿಲ್ಲ, ಮನಸ್ಸನ್ನು ನಿಲ್ಲಿಸದೇ ಇದ್ರೆ ಅದು ಧ್ಯಾನವೇ ಅಲ್ಲ, ಇಟ್ ಈಸ್ ಡಸ್ ನಾಟ್ ಗೆಟ್ ಕಾಲ್ಡ್ ಅದಕ್ಕೆ ಅಂದ್ರೆ ಧ್ಯಾನ ಅಂತ ಕರೆಯಲ್ಪಡುವುದಿಲ್ಲ. ಮನಸ್ಸನ್ನು ನಿಲ್ಲಿಸದೇ ಇದ್ದರೆ ಅದನ್ನು ಧ್ಯಾನ ಅಂತ ಕರೆಯುವುದಿಲ್ಲ. ಮನಸ್ಸನ್ನು ನಿಲ್ಲಿಸುವುದು ಧ್ಯಾನಕ್ಕೆ ಅತ್ಯಂತ ಪ್ರಧಾನವಾಗಿದೆ. ಆದ್ದರಿಂದ ಮನಸ್ಸನ್ನು ನಿಲ್ಲಿಸದೇ ಇರುವ ಧ್ಯಾನ ಹೇಗೆ ವ್ಯರ್ಥವೋ ಹೇಗೆ ಇರುವುದಿಲ್ಲವೋ ಹಾಗೆ ನಮಗೆ ಧ್ಯಾನವಿಲ್ಲದಂತಹ ಸಾಧನ ಇಲ್ಲ. ಆದ್ದರಿಂದ ಮನವೇ ನಿಲ್ಲದ ಧ್ಯಾನ, ಮನಸ್ಸನ್ನು ನಿಲ್ಲಿಸದೇ ಇರುವ ಧ್ಯಾನ ಹೇಗೆ ವ್ಯರ್ಥವೋ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಅಂತೇಳಿ ಅದು ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಹಾಗೆ ಗುಣವೇ ಇಲ್ಲದ ನಾರಿ, ನಾರಿ ಅಂತ ಹೇಳಿದರೆ ನಾರಿ ಅಂದ್ರೆ ದಾರ, ಅದು ಕಟ್ಟಿರುವಂತಹ ಧನಸ್ಸು. ಧನಸ್ಸಿಗೆ ನಾರಿ, ನಾರಿ ಉಳ್ಳ ಬಿಲ್ಲಿ ಬಹುಡಿ ನಾರಿ ಅಂದರೆ ಆ ಧನಸ್ಸಿಗೆ ನಾರಿ ಅಂತ ಕರೀತಾರೆ. ಇಲ್ಲಿ ಎರಡರ್ಥಗಳು. ಗುಣವೇ ಇಲ್ಲದ ನಾರಿ ಅಂತ ಹೇಳಿದರೆ ಎರಡರ್ಥ, ನಾರಿ ಅಂದ್ರೆ ಸ್ತ್ರೀ ಹೆಂಗಸು ಅನ್ನೋದಕ್ಕೆ ನಾರಿ ಅಂತ ಇದೆ. ಸೊ ಇಲ್ಲಿ ಶ್ಲೇಷ ಅಂತಿದೆ ಅಂದ್ರೆ ಪನ್. ಒಂದು ಗುಣವೇ ಇಲ್ಲದ ನಾರಿ, ನಾರಿ ಅಂತ ಹೆಂಗಸು ಸ್ತ್ರೀ ಅಂತ ತಗೊಂಡರೆ ಗುಣವೇ ಇಲ್ಲದ ನಾರಿ ಅಂದ್ರೆ ಎಲ್ಲರಿಗೂ ಗುಣ ಬೇಕು. ಆದರೆ ನಮಗೆ ಜೀವನದಲ್ಲಿ ಹೆಂಗಸು ಸ್ತ್ರೀ ಮನೆಯಲ್ಲಿದ್ದು ಗಂಡನನ್ನು ನೋಡ್ಕೊಳ್ತಾರೆ, ಮಕ್ಕಳನ್ನು ನೋಡ್ಕೊಳ್ತಾರೆ, ಎಲ್ಲರನ್ನು ಸೊ ಮಲ್ಟಿಪಲ್ ಟಾಸ್ಕ್. ಸೊ ಸ್ತ್ರೀಗೆ ಒಂದು ವಿಶೇಷವಾದ ಸ್ಥಾನ ಕೊಟ್ಟಿದ್ದಾರೆ. ಆದ್ದರಿಂದ ಅಂತಹ ವಿಶೇಷ ಸ್ಥಾನ ಇರುವಂತಹ ಸ್ತ್ರೀಗೆ ಗುಣ ಅತ್ಯಂತ ಪ್ರಧಾನ. ಎಲ್ಲರಿಗೂ ಗುಣ ಬೇಕು, ಗಂಡಸರಿಗೆ ಗುಣ ಬೇಕಾಗಿಲ್ಲ ಅಂತಲ್ಲ, ಎಲ್ಲರಿಗೂ ಗುಣ ಇರಬೇಕು. ಆದರೆ ಇಲ್ಲಿ ಮುಖ್ಯವಾಗಿ ಎಲ್ಲರನ್ನು ಒಂದು ತನ್ನ ಸೇವೆಯಿಂದ ಎಲ್ಲರನ್ನು ಪ್ರೀತಿಗೊಳಿಸ್ತಾ, ಎಲ್ಲರನ್ನು ಒಂದು ಸಹಕಾರ ಮಾಡ್ತಾ, ಎಲ್ಲವನ್ನು ಮಾಡುವಂತಹ ಸ್ತ್ರೀಗೆ ಗುಣದ ಪ್ರಾಮುಖ್ಯತೆಯನ್ನು ಹೇಳ್ತಾ, ಗುಣವಿಲ್ಲದೆ ಇರುವಂತಹ ನಾರಿ ಇದ್ದರೆ ಆ ಮನೆಯೇ ಹೋಗುತ್ತೆ. ಆದ್ದರಿಂದ ಅವನೇ ಮನೆ ಚೆನ್ನಾಗಿ ಉದ್ಧಾರಕ್ಕೆ ಬರಬೇಕಂದ್ರೆ ಅದಕ್ಕೆ ಸ್ತ್ರೀಗೆ ಒಳ್ಳೆ ಗುಣ ಇರುವಂತಹ ಸ್ತ್ರೀ ಇರಬೇಕು. ಗುಣವಿಲ್ಲದಂತಹ ಸ್ತ್ರೀ ಹೇಗೆ ಮನೆಯಕ್ಕೆ ಹಾಳಾಗೋಗುತ್ತೋ ಹಾಗೆ ಅಂತಹ ಸ್ತ್ರೀಯ ಇದು ಇಲ್ಲಿಯೇ ಒಂದು ವ್ಯರ್ಥವಾಗಿಬಿಡುತ್ತೆ. ಮಿಕ್ಕವರ ಇರುವ ಕಾರಣ ಅಂದ್ರೆ ಮಿಕ್ಕವರ ಸಾಧನಕ್ಕೂ ಕಾರಣವಾಗುತ್ತೆ. ಆದ್ದರಿಂದ ಗುಣವಿಲ್ಲದೆ ಇರುವಂತಹ ಸ್ತ್ರೀ ಹೇಗೆ ನಮಗೆ ಉಪಕಾರವಾಗೋದಿಲ್ಲವೋ, ಅದರಿಂದ ಯಾವ ಪ್ರಯೋಜನವೂ ಇಲ್ಲವೋ, ಹಾಗೆ ನಮಗೆ ಧ್ಯಾನದ ಧ್ಯಾನವಿಲ್ಲದೆ ಅಂತ ಸಾಧನೆ ವ್ಯರ್ಥವಾಗುತ್ತೆ. ಸೊ ಇಲ್ಲಿ ಗುಣವಿಲ್ಲದಂತಹ ನಾರಿ ಅಂತ ಹೇಳಿದರೆ ಆ ಸ್ತ್ರೀಗೆ ಗುಣ ಅನ್ನೋದು ಅತ್ಯಂತ ಪ್ರಧಾನ ಅಂತ ಒಂದು ಅರ್ಥ. ಇನ್ನೊಂದು, ಗುಣ ಅನ್ನುವ ಶಬ್ದಕ್ಕೆ ಹಗ್ಗ ಅಂತ, ಥ್ರೆಡ್ ಒಂದು ಧನಸ್ಸಿಗೆ ಕಟ್ಟುವಂತಹ ಹಗ್ಗಕ್ಕೆ ಗುಣ ಅಂತ ಕರೀತಾರೆ. ಗುಣ ಅಂತ ಹೇಳಿದ್ರೆ ಧನದ ಮೀನಿಂಗ್, ಗುಣ ಅಂದ್ರೆ ಕ್ವಾಲಿಟಿ, ಗುಣ ಒಳ್ಳೆ ಗುಣ ಸದ್ಗುಣ ಅನ್ನೋದು ಒಂದು ಅರ್ಥ. ಗುಣ ಅಂದ್ರೆ ಆ ಹಗ್ಗ ಕಟ್ಟುವ ಹಗ್ಗ, ನಾರಿ ಅಂದ್ರೆ ಆ ಧನಸ್ಸು. ಅಂದ್ರೆ ಧನಸ್ಸಿಗೆ ಆ ಕಟ್ಟುವ ದಾರ ಇರುತ್ತೆ ನೋಡ್ರಿ, ಧನಸ್ಸಿಗೆ ಕಟ್ಟುವಂತಹ ದಾರ ಅದು ಬಹಳ ಇಂಪಾರ್ಟೆಂಟ್. ಅದಿಲ್ಲದೆ ಇದ್ರೆ ಧನಸ್ಸೇ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಗುಣ ಅಂದ್ರೆ ಆ ದಾರ ಇಲ್ಲದೆ ಇರುವಂತಹ ಧನಸ್ಸು ಹೇಗೆ ವ್ಯರ್ಥವೋ ಹಾಗೆ ಧ್ಯಾನ ಇಲ್ಲದಂತಹ ಸಾಧನೆಯು ವ್ಯರ್ಥವಾಗತ್ತೆ ಅಂತ ಹೇಳಿ ಅದಕ್ಕೆ ಅದು ಇನ್ನೊಂದು ಅರ್ಥ. ಗುಣವೇ ಇಲ್ಲದ ನಾರಿ ಅಂದ್ರೆ ಸೆಕೆಂಡ್ ಮೀನಿಂಗ್ ಅದು. ಇದಾದ ಮೇಲೆ ಹಣವೇ ಇಲ್ಲದ ನೃಪತಿ. ಹಣ ಅಂದ್ರೆ ದುಡ್ಡು. ರಾಜ ನೃಪತಿ, ರಾಜ ತಾನು ಎಲ್ಲ ರಾಜ ಕಾರ್ಯಗಳು ಮಾಡಬೇಕಂದ್ರೆ ಹಿ ಹ್ಯಾಸ್ ಟು ರನ್ ದ ಕಿಂಗ್ಡಮ್. ಅದಕ್ಕೆ ಧನ ಬೇಕು. ದುಡ್ಡಿಲ್ಲದೆ ರಾಜ ಏನು ರಾಜ್ಯವನ್ನು ನಡೆಸಲಿಕ್ಕಾಗೋದಿಲ್ಲ. ಇಮ್ಯಾಜಿನ್ ಎ ಕಿಂಗ್ ವಿತೌಟ್ ಎ ಪೆನ್ನಿ, ಸಾಧ್ಯ, ಅವನು ಏನು ಮಾಡಲಾರ. ಆದ್ದರಿಂದ ಹಣವೇ ಇಲ್ಲದ ನೃಪತಿ ಅಂದ್ರೆ ದುಡ್ಡು ಇಲ್ಲದೆ, ಯಾವ ಸಂಪತ್ತು ಇಲ್ಲದೆ ಇರುವಂತಹ, ದುಡ್ಡೇ ಇಲ್ಲದೆ ಇರುವಂತಹ ರಾಜ ಏನು ಮಾಡ್ಲಿಕ್ಕಾಗೋದಿಲ್ಲ. ಅವನು ವ್ಯರ್ಥ, ಅವನೇನು ಹಾಗೆ ಅವನು ವ್ಯರ್ಥವೋ ಹಾಗೆ ಧ್ಯಾನವಿಲ್ಲದೆ ಇರುವಂತಹ ಸಾಧನೆಯೂ ವ್ಯರ್ಥವಾಗತ್ತೆ. ಆದ್ದರಿಂದ ಹಣವೇ ಇಲ್ಲದ ನೃಪತಿ ಅಂದ್ರೆ ದುಡ್ಡಿಲ್ಲದ ಇರುವಂತಹ ರಾಜ ಅವನು ಏನು ಮಾಡ್ಲಾರ, ಅದು ವ್ಯರ್ಥ. ಅವನ ಅವನ ಏನು ಕಾರ್ಯವನ್ನು ಮಾಡ್ಲಾರ. ಸೊ ಅವನ ರಾಜ್ಯಭಾರ ಅನ್ನೋದು ವ್ಯರ್ಥವಾಗಿಬಿಡುತ್ತೆ, ಏನು ರಾಜ್ಯಭಾರ ಮಾಡಲಾರ. ಆದ್ದರಿಂದ ಹಣವೇ ಇಲ್ಲದ ನೃಪತಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಕ್ಷಣವೇ ತಿಳಿಯದ ಜ್ಞಾನಿ, ಕ್ಷಣವೇ ತಿಳಿಯದ ಜ್ಞಾನಿ ಅಂದ್ರೆ ಕ್ಷಣ ಅಂದ್ರೆ ಟೈಮ್, ಯೂನಿಟ್ ಅಂದ್ರೆ ಕಾಲದ ಮಹಿಮೆ, ಕಾಲದ ಪ್ರಾಧಾನ್ಯತೆ. ಟೈಮ್ ಈಸ್ ಎವ್ರಿಥಿಂಗ್. ಕಾಲದಲ್ಲಿ ನಾವು ಒಂದು ಕ್ಷಣ ವ್ಯರ್ಥವಾದರೂ ಅದು ಜೀವನದಲ್ಲಿ ಮತ್ತೆ ತಿರುಗಿ ಬರೋದಿಲ್ಲ. ಕಾಲ ಈಸ್ ಸಮಥಿಂಗ್ ದಟ್ ಯಾವ್ದು ದುಡ್ಡು ಹೋದ್ರೆ ಮತ್ತೆ ದುಡ್ಡು ಬರಬಹುದು, ಹೆಲ್ತ್ ಹೋದ್ರೆ ಮತ್ತೆ ಹೆಲ್ತ್ ಸಂಪಾದಿಸ್ಕೋಬಹುದು. ಇನ್ನ ಯಾವುದೇ ಒಂದು ಕಡಿಮೆ ಆದ್ರೂ ಅದು ಮತ್ತು ಬರುವ ಒಂದು ಸಾಧ್ಯತೆ ಇದೆ. ಆದ್ರೆ ಸಮಯ ಅನ್ನೋದು ಮಾತ್ರ ಹೋದ್ರೆ ಮತ್ತೆ ತಿರುಗಿ ಬರೋದಿಲ್ಲ. ಆದ್ರಿಂದ ಆ ಸಮಯದ ಮಹಾತ್ಮ್ಯ, ಕಾಲದ ಮಹಾತ್ಮ್ಯ ತಿಳ್ಕೊಂಡು ಪ್ರತಿಯೊಂದು ಕ್ಷಣವೂ ಭಗವಂತನಿಗಾಗಿ ಅರ್ಪಣೆ ಮಾಡಬೇಕು ಅಂತ ತಿಳಿದವನು ಅವನು ನಿಜವಾದ ಜ್ಞಾನಿ. ಆದ್ದರಿಂದ ಆ ಕಾಲದ ಜ್ಞಾನ ಇದ್ದವನು ಅವನು ನಿಜವಾದ ಜ್ಞಾನಿ. ಆದ್ದರಿಂದ ಕ್ಷಣವೇ ತಿಳಿಯದ ಜ್ಞಾನಿ ಅಂದ್ರೆ ಕಾಲದ ಮಹಿಮೆ, ಆ ಒಂದೊಂದು ಕಾಲದ ಕ್ಷಣವು ಭಗವಂತನಿಂದ ಹೇಗೆ ನಿರ್ಮಿತವಾಗಿದೆ, ಅವನೇ ಅದನ್ನು ನಡೆಸಿಕೊಡ್ತಾನೆ. ಅದರ ಮೂಲಕವಾಗಿ ಆ ಪ್ರೇರಣೆ, ಪ್ರತಿ ಕ್ಷಣವು ಪ್ರೇರಣೆ ಕೊಡುವವನು ಭಗವಂತನೇ ಅಂತ ತಿಳಿಯದೇ ಇರುವಂತಹ ಜ್ಞಾನಿ ಅವನು ವ್ಯರ್ಥವಾದ ಜ್ಞಾನಿ, ಅವನು ಜ್ಞಾನವೇ ಸರಿಯಾಗಿ ಇಲ್ಲ. ಆದ್ದರಿಂದ ಕ್ಷಣವೇ ತಿಳಿಯದ ಜ್ಞಾನಿ, ಅದು ವ್ಯರ್ಥ. ಅದೇ ವಿಧವಾಗಿ ಪ್ರಣವೇ ಇಲ್ಲದ ಮಂತ್ರ, ಪ್ರತಿಯೊಂದು ಮಂತ್ರಕ್ಕೂ ಪ್ರಣವ, ಓಂಕಾರ, ಓಂಕಾರವಿಲ್ಲದೆ ಇರುವ ಮಂತ್ರ ಇಲ್ಲ. ಓಂಕಾರ ಅನ್ನೋದು ಮಂತ್ರದಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಕೆಲವು ಮಂತ್ರಗಳಲ್ಲಿ ಗಣನೆಯಲ್ಲಿ ಓಂಕಾರವನ್ನು ಸೇರಿಸ್ತಾರೆ, ಗಣನೆಯಲ್ಲಿ ಓಂಕಾರವನ್ನು ಸೇರಿಸೋದಿಲ್ಲ. ಆದರೆ ಎರಡೂ ಎಲ್ಲರ ಮಂತ್ರಗಳಿಗೂ ಓಂಕಾರ ಮಾತ್ರ. ಈಗ ಉದಾಹರಣೆಗೆ ಓಂ ನಮೋ ನಾರಾಯಣಾಯ ಅಂತೇಳಿ ಅಷ್ಟಾಕ್ಷರ ಮಂತ್ರ, ಅಲ್ಲಿ ಓಂಕಾರ ಮಂತ್ರದಲ್ಲಿಯೇ ಸೇರಿ ಇರುವಂತಹದ್ದು. ಕೆಲವು ಮಂತ್ರಗಳಲ್ಲಿ ಓಂಕಾರವನ್ನು ಅಕ್ಷರ ಗಣನೆಯಲ್ಲಿ ಹಾಕೋದಿಲ್ಲ, ಆದರೆ ಅದು ಸ್ಟಿಲ್ ಇಸ್ ಮಂತ್ರಕ್ಕೆ ಬೇಕೇ ಬೇಕು. ಮಂತ್ರ ಹೇಳುವಾಗ ಅದು ಬೇಕೇ ಬೇಕು. ಆ ಕಾರಣದಿಂದ ಪ್ರಣವ ಓಂಕಾರವಿಲ್ಲದೆ ಇರುವಂತಹ ಮಂತ್ರ ಇಲ್ಲವೇ ಇಲ್ಲ. ಪ್ರತಿಯೊಂದು ಮಂತ್ರಕ್ಕೂ ಕೂಡ ಮೊದಲು ಓಂಕಾರ ಕೊನೆಯೂ ಓಂಕಾರ ಹಾಕ್ತಾರೆ. ಸೊ ಓಂಕಾರ ಒಂದು ವೇಳೆ ಮಂತ್ರದಲ್ಲಿ ಆಲ್ರೆಡಿ ಇದ್ದರೆ ಓಂ ಓಂ ನಮೋ ನಾರಾಯಣ ಓಂ ಅಂತ ಹೇಳಿ ಮತ್ತೊಮ್ಮೆ ಓಂ ಓಂ ಅಂತ ಹಾಕ್ತಾರೆ, ಹೊರತು ಓಂಕಾರವಿಲ್ಲದೆ ಮಂತ್ರವೇ ಇಲ್ಲ. ಆ ವಿಧವಾಗಿ ಪ್ರತಿಯೊಂದು ಮಂತ್ರಕ್ಕೂ ಓಂಕಾರ ಅತ್ಯಂತ, ಯಾಕೆಂದ್ರೆ ಓಂಕಾರ ವಾಚ್ಯನಾದವನು ಭಗವಂತ. ಈಗ ಮಿಕ್ಕ ಮಂತ್ರಗಳಲ್ಲಿ ಓಂಕಾರ ಹಾಕ್ತೀವಿ. ಉದಾಹರಣೆಗೆ ಓಂ ನಮ ಶಿವಾಯ ಅಂತ ಹೇಳಿದ್ರೆ ಪ್ರಣವ ಪ್ರತಿಪಾದ್ಯನು ಶಿವನ ಅಂತ ಹೇಳಿದ್ರೆ ಅಲ್ಲ, ಪ್ರಣವ ಪ್ರತಿಪಾದ್ಯ ನಾರಾಯಣ ಮಾತ್ರವೇ. ಆದ್ರೆ ಓಂ ನಮ ಶಿವಾಯ ಅಂತ ಹೇಳಿದಾಗ ಆ ಮಂತ್ರದಲ್ಲಿ ಏನು ಅಂತ ಹೇಳಿದ್ರೆ ಆ ಓಂಕಾರ ಏನು ಅಂದ್ರೆ ನಾವು ಶಿವನಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಶಿವ ಅಂತರ್ಗತನಾದ ಓಂಕಾರ ಪ್ರತಿಪಾದ್ಯನಾದ ನಾರಾಯಣನಿಗೂ ನಮಸ್ಕಾರ ಮಾಡ್ತಾ ಇದ್ದೀವಿ. ಶಿವನ ಮೂಲಕವಾಗಿ ಶಿವನಿಗೂ ನಮಸ್ಕಾರ, ಶಿವನ ಮೂಲಕವಾಗಿ ನಾರಾಯಣನಿಗೂ ನಮಸ್ಕಾರ ಅಂತ ಹೇಳುವುದಕ್ಕಾಗಿ ಒಂದು. ಇನ್ನೊಂದು, ಆ ಓಂಕಾರ ಆ ಮಂತ್ರವನ್ನು ಮೊದಲು ಹೇಳುವುದರ ಮೂಲಕವಾಗಿ ಯಾವ ರಾಕ್ಷಸರು ಕದ್ದುಕೊಂಡು ಹೋಗದಂತೆ ಮಾಡುತ್ತೆ, ಮತ್ತು ಕೊನೆಗೆ ಓಂಕಾರ ಹೇಳುವ ಮೂಲಕವಾಗಿ ಅದು ಸುರಿದು ಹೋಗುವಂತೆ, ಜಸ್ಟ್ ಗೆಟಿಂಗ್ ದ್ರೋಣವೇ ಅಂದ್ರೆ ಸುರಿದು ಹೋಗದೆ ಇರುವಂತೆ ಮಾಡುತ್ತೆ. ಆ ವಿಧವಾಗಿ ಓಂಕಾರ ನಮಗೆ ರಕ್ಷಣ, ಓಂ ಅವ ರಕ್ಷಣೆ ಅಂತೇಳಿ ಆ ಮಂತ್ರದ ಶಕ್ತಿಯನ್ನು ಕಾಪಾಡುತ್ತೆ, ಅದರ ಮೂಲಕವಾಗಿ ನಮ್ಮನ್ನು ಕಾಪಾಡುತ್ತೆ. ಆದ್ದರಿಂದ ಓಂಕಾರ ಮೊದಲು ಕೊನೆಯ ಹೇಳುವುದರಲ್ಲಿ ಆ ಅಷ್ಟೊಂದು ಅರ್ಥ ಇದೆ. ಅಷ್ಟೇ ಅಲ್ಲದೆ ಮಿಕ್ಕ ದೇವತೆಗಳು ಹೇಳುವಾಗಲೂ ಅವರ ಅಂತರ್ಗತನಾದ ಭಗವಂತನಿಗೂ ನಮಸ್ಕಾರ ಅನ್ನೋದನ್ನು ತಿಳಿಸುವುದಕ್ಕಾಗಿಯೂ ಓಂಕಾರ ಅಲ್ಲಿದೆ. ಹೀಗೆ ಅನೇಕ ಅಷ್ಟೇ ಅಲ್ಲದೆ ಓಂಕಾರದ ಅರ್ಥಗಳನ್ನು ಸಾಂದೋಗಮ್ಯ ಸಂಬಂಧದಲ್ಲಿ ಹೇಳುವಾಗ ಅದಕ್ಕೆ ಅವಧಾತುವಿಗೆ ಜ್ಞಾನ, ರಕ್ಷಣಾ, ಶಾಂತಿ ಇತ್ಯಾದಿ ಅನೇಕ ಅರ್ಥಗಳನ್ನು ಹೇಳ್ತಾ ಓಂಕಾರಕ್ಕೆ ಬೇರೆ 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 ಅರ್ಥಗಳನ್ನು ಹೇಳ್ತಾರೆ. ಇವೆಲ್ಲವೂ ಕೂಡ ಓಂಕಾರದಿಂದ ಭಗವಂತ ನಮಗೆ ಕೊಡುವಂತಹ ಪ್ರಯೋಜನಗಳು. ಆದರೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಭಗವಂತನನ್ನು ನಾವು ಸೇರುವುದಕ್ಕೆ ಓಂಕಾರ ಬೇಕು. ಆದ್ದರಿಂದ ಪ್ರಣತಿ ಇಲ್ಲದ ಪ್ರಣವೇ ಇಲ್ಲದ ಮಂತ್ರ, ಸೊ ಓಂಕಾರವಿಲ್ಲದೆ ಇರುವಂತಹ ಮಂತ್ರ ಹೇಗೆ ವ್ಯರ್ಥವೋ ಹಾಗೆ ಧ್ಯಾನವಿಲ್ಲದೆ ಇರುವಂತಹ ಸಾಧನವೂ ವ್ಯರ್ಥವಾಗುತ್ತೆ. ಘನವೇ ಇಲ್ಲದ ದಾನ, ಘನವೇ ಅಂದ್ರೆ ದೊಡ್ಡದಾಗಿ ಮಾಡೋದು, ಅಂದ್ರೆ ದಾನ ಮಾಡುವಾಗ ಏನು ಪ್ಲೆಂಟಿಫುಲ್ ಆಗಿ ಮಾಡ್ಬೇಕಂದ್ರೆ ಅಲ್ಲಿ ಘನತೆಯನ್ನು ಹೇಳುವುದು ಮನಸ್ಸಿನ ಘನತೆ. ಅಂದ್ರೆ ನಾವು ದಾನವನ್ನು ಮಾಡುವಾಗ ಸಂತೃಪ್ತಿಯಾಗಿ ಇದು ಮಾಡ್ತಾ ಇದ್ದೀನಿ, ಇದು ನಾನು ಮನಃಪೂರ್ವಕವಾಗಿ ಮಾಡ್ತಾ ಇದ್ದೀನಿ ಅನ್ನುವ ದೃಷ್ಟಿಯಿಂದ ದಾನವನ್ನು ಮಾಡಬೇಕು. ಇದರಿಂದ ಘನವೇ ಇಲ್ಲದ ದಾನ ಅಂತ ಹೇಳಿದ್ರೆ ಮನಸ್ಸಿನ ತುಂಬಿಸಿಕೊಂಡು, ಘನತೆ ಇಲ್ಲಿ ಘನ ಅಂದ್ರೆ ಫೀಲಿಂಗ್ ಅಪ್, ಮನಸ್ಸನ್ನು ತುಂಬಿಸಿಕೊಂಡು ದಾನವನ್ನು ಮಾಡಬೇಕು, ಅಂದ್ರೆ ಮನಃಪೂರ್ವಕವಾಗಿ ದಾನವನ್ನು ಮಾಡಬೇಕು. ಮನಃಪೂರ್ವಕತೆ ಇಲ್ಲದೆ ಮಾಡುವ ದಾನ ವ್ಯರ್ಥವಾದ ದಾನ. ಏಪ್ಪ ಏನಪ್ಪ ಕೊಡ್ಬೇಕಾಗ ಬಂತಲ್ಲವಾ ಅಂತ ದಾನ ಮಾಡಿದರೆ ಆ ದಾನ ವ್ಯರ್ಥವಾಗತ್ತೆ. ಆದ್ದರಿಂದ ಘನವೇ ಇಲ್ಲದ ದಾನ ಅಂದ್ರೆ ಮನಃಪೂರ್ವಕವಾಗಿ ಮಾಡದೇ ಇರುವಂತಹ ದಾನ ಯಾವುದಿರುತ್ತೋ ಅದು ವ್ಯರ್ಥವಾಗತ್ತೆ. ಪ್ರತಿಯೊಂದು ದಾನವು ಮನಃಪೂರ್ವಕವಾಗಿ ಪೂರ್ತಿ ಮನಸ್ಸಿನಿಂದ ದಾನವನ್ನು ಮಾಡಬೇಕು. ಸೊ ಘನವೇ ಇಲ್ಲದ ದಾನ, ಪ್ರಣತಿ ಇಲ್ಲದ ದೇಹ, ದೇಹ ಪ್ರಣತಿ ಇರಬೇಕು. ಏನು ಪ್ರಣತಿ ಅಂತ ಹೇಳಿದ್ರೆ ಪ್ರಕರ್ಷೆಯನ್ನು ನಮ್ಮ ದೇಹಕ್ಕೆ ಸಾರ್ಥಕತೆ ಏನು ಅಂತ ಹೇಳಿದ್ರೆ ಭಗವಂತನಿಗೆ ಪ್ರಣಾಮವನ್ನು ಪ್ರಣತಿ ಅಂದ್ರೆ ಪ್ರಣಾಮ, ನಮಸ್ಕಾರ. ಪ್ರಣತಿ ಇಲ್ಲದೆ ಅಂದ್ರೆ ದೇವರಿಗೆ ಎರಗದೇ ಇರುವಂತಹ ದೇಹ ವ್ಯರ್ಥ. ಭಗವಂತನಿಗೆ ಸಾಷ್ಟಾಂಗವಾಗಿ ಇಲ್ಲ ಹೆಂಗಸರಿದ್ರೆ ಪಂಚಾಂಗ ನಮಸ್ಕಾರವನ್ನು ಯಾವುದು ಮಾಡ್ತಾರೋ ಹೀಗೆ ಎಲ್ಲ ವಿಧವಾದ ನಮಸ್ಕಾರ ಮಾಡುವುದೇ ದೇಹಕ್ಕೆ ಸಾರ್ಥಕತೆ. ನಮಸ್ಕಾರ ಮಾಡದೇ ಇರುವ ದೇಹ ವ್ಯರ್ಥವ ದೇಹ, ಆದ್ದರಿಂದ ಪ್ರಣತಿ ಇಲ್ಲದ ದೇಹ. ಅದು ಹೇಗೆ ಪ್ರಣತಿ ಇಲ್ಲದ ದೇಹ, ನಮಸ್ಕಾರವನ್ನು ಮಾಡದೇ ಇರುವಂತಹ ದೇಹ ಹೇಗೆ ವ್ಯರ್ಥವೋ ಹಾಗೆ ಧ್ಯಾನವಿಲ್ಲದೆ ಇರುವಂತಹ ಸಾಧನೆಯು ವ್ಯರ್ಥವಾಗತ್ತೆ. ಅನುವೆ ಇಲ್ಲದೆ ನಡತೆ, ಅನುವೆ ಇಲ್ಲದೆ ಅನುವೆ ಅಂದ್ರೆ ಏನು ಅನಿಸ್ಕೊಂಡು ಅಂದ್ರೆ ವಿನಮ್ರ ಭಾವ. ಇಲ್ಲಿ ಅನುವಾಗಿರುವುದು, ಅನುವಾಗಿರುವುದು ವಿನಮ್ರನಾಗಿರುವುದು, ಹಂಬಲ್ನೆಸ್, ಹ್ಯುಮಿಲಿಟಿ ಅಂತೀವಲ್ವಾ, ಆ ಅನುವು ಹ್ಯುಮಿಲಿಟಿ, ಹಂಬಲ್ನೆಸ್ ಇಲ್ಲದೆ ಇರುವಂತಹ ನಡತೆ. ಪ್ರತಿಯೊಬ್ಬರು ನಡೆಯುವಾಗ ಹಂಬಲ್ನೆಸ್ 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 ಅನ್ನೋದು ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಉಪಕರಣ. ಯಾಕಂತ ಹೇಳಿದ್ರೆ, ಯಾವಾಗ ಆದರೆ ವಿನಮ್ರ ಭಾವ ಇರುವುದಿಲ್ಲವೋ, ಹಂಬಲ್ನೆಸ್ ಇರುವುದಿಲ್ಲವೋ, ಆವಾಗ ಮಿಕ್ಕ ಎಲ್ಲ ಅವಗುಣಗಳು ಬಂದು ಸೇರತ್ತೆ. ಆ ನಮ್ರತೆ ಅನ್ನೋದು ಒಂದು ಗೇಟ್ ಇದ್ದಂತೆ. ಆ ನಮ್ರತೆ ಅನ್ನುವ ಗೇಟ್ ಅದನ್ನು ನಾವು ಹಾಗೆ ಗಟ್ಟಿಯಾಗಿ ಮುಚ್ಚಿದ್ರೆ ಒಳಗೆ ಯಾವುದೇ ಕಾಮ ಕ್ರೋಧ ಲೋಭ ಮೋಹ ಮದಾಶ್ರಯಗಳಾಗಲಿ, ಅಹಂಕಾರವಾಗಲಿ, ಮದ ಆಗಲಿ, ಎಲ್ಲವೂ ಕೂಡ ಬಂದು ಸೇರುವುದಕ್ಕೆ ಅವಕಾಶವಿರುತ್ತೆ. ವಿನಮ್ರ ಭಾವ ಇದ್ದರೆ ಅದನ್ನು ತಡೆಯುತ್ತೆ ಅಟ್ಲೀಸ್ಟ್. ಅಂದ್ರೆ ಒಂದು ವಿನಮ್ರ ಭಾವ ಒಂದಿದ್ದು ಬಿಟ್ರೆ ಎಲ್ಲ ಯಾವ್ದು ಬರುವುದಿಲ್ಲವಾ ಅಂದ್ರೆ ಬರಬಹುದು, ಆದ್ರೆ ಅದನ್ನು ತಡೆಯುವ ಮುಖ್ಯವಾದ ಗೇಟ್ ಅಂತ ಇರುವಂತಹದ್ದು ವಿನಮ್ರ ಭಾವ. ಆದ್ದರಿಂದ ಆ ನಮ್ರತೆ ಭಾವ, ಹಂಬಲ್ನೆಸ್, ಅನುವೆ ಇಲ್ಲದಂತಹ ನಡತೆ, ಅದು ಹೇಗೆ ವ್ಯರ್ಥವೋ ಹಾಗೆ ಧ್ಯಾನವಿಲ್ಲದೆ ಇರುವಂತಹ ಸಾಧನೆಯೂ ವ್ಯರ್ಥವಾಗತ್ತೆ ಅಂತ ಹೇಳಿ. ಜನವೇ ಇಲ್ಲದ ಸಭಾ, ಇದು ನಿಮ್ಗೆ ಸುಲಭವಾಗತ್ತದ್ದು. ಸಭೆ ಒಂದು ಮಾಡಿದ್ರೆ ಅಲ್ಲಿ ಜನ ಇರಬೇಕು. ಯಾವ ಜನರು ಇಲ್ಲದೆ ಎಂಪಿ ಆಗಿರುವಂತಹ ಸಭೆಯಲ್ಲಿ ಹೋಗಿ ಏನು ಪ್ರವಚನಗಳು ಮಾಡಿದೆ, ಏನು ಸ್ಪೀಚ್ ಕೊಟ್ಟು, ಏನು ಕೊಟ್ಟು ಕೂಡ ವ್ಯರ್ಥ. ಸೊ ಅಲ್ಲಿ ಹೇಗೆ ಜನ ಇಲ್ಲದೆ ಇರುವಂತಹ ಸಭೆ ವ್ಯರ್ಥವೋ, ಹಾಗೆ ಸಾಧನೆ ಮಾಡಬೇಕಂತ ಹೇಳಿದ್ರೆ ಧ್ಯಾನ ಬೇಕು. ಧ್ಯಾನವಿಲ್ಲದೆ ಸಾಧನೆ ವ್ಯರ್ಥ, ಜನವಿಲ್ಲದೆ ಇರುವಂತಹ ಸಭೆಯು ವ್ಯರ್ಥ. ಅದನ್ನು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಲಕ್ಷಣವಿಲ್ಲದ ಗುರು, ಗುರುವಿಗೆ ಲಕ್ಷಣ ಇರಬೇಕು. ಏನು ಲಕ್ಷಣ? ಗುರು ಲಕ್ಷಣ ಇರಬೇಕು. ಗುರು ಲಕ್ಷಣಗಳು ಏನು? ಏನು ಗುರುವಿಗೆ ಬೇಕಾದ ಲಕ್ಷಣ ಏನು ಅಂತ ಹೇಳಿದ್ರೆ, ಗುರುಗೆ ಅನೇಕ ಲಕ್ಷಣಗಳು. ಗುಕಾರ ಎಂಧಕಾರಸ್ಯ ದುರ್ಕಾರಸ್ಥ ನಿರೋಧಕ ಅಂಧಕಾರ ನಿರೋಧತ್ವಾದ ಗುರುಳಿತ್ಯ ವಿಧೀಯತೆ ಅಂತ ಹೇಳಿದಂತೆ, ಗುರುವಿನ ಮುಖ್ಯವಾದ ಲಕ್ಷಣ ಅಂಧಕಾರ, ಅಜ್ಞಾನದ ಅಂಧಕಾರವನ್ನು ದೂರ ಮಾಡುವವನು ಗುರು. ಗುಕಾರ ಅಂದ್ರೆ ಗು ಅಂಧಕಾರವನ್ನು ಹೇಳುತ್ತೆ, ಋಕಾರ ನಿರೋಧ ಅಂಧಕಾರವನ್ನು ನಿಲ್ಲಿಸುವುದು. ನಾವು ಆ ಗುರು ಶಬ್ದ ಹೇಳುವಾಗ ಕೂಡ ಹಾಗೆ, ಗು ಅಂದಾಗ ಬಾಯಿ ಈ ಒಂದು ಊ ಅನ್ನುವ ಆ ಅಂಧಕಾರದ ರೂಪವನ್ನು ತಿಳಿಸಿಕೊಡುತ್ತೆ. ರು ಅನ್ನ ಅಂದಾಗ ನಾಲಿಗೆ, ರು ಹೊರಗೆ ತಳ್ಳಿದಂತೆ, ಅಂದ್ರೆ ಆ ಕತ್ತಲನ್ನು ಹೊರಗೆ ತಳ್ಳಿದಂತೆ ತೋರಿಸ. ಅಂದ್ರೆ ಈವನ್ ಸಿಂಬಾಲಿಕಲಿ ಆಲ್ಸೋ, ಗುರು ಅಂತ ಹೇಳಿದಾಗ ಕತ್ತಲು ಕತ್ತಲನ್ನು ಹೊರಗೆ ಹಾಕುವುದು, ಹಾಗೆ ನಾವು ಬಾಯಿಯನ್ನು ಹಾಗೆ ಮಾಡ್ತೀವಿ. ಆದ್ರಿಂದ ಗುರು ಶಬ್ದ ಅಂಧಕಾರವನ್ನು ಹೊರಗೆ ಆಗತ್ತೆ, ಅಜ್ಞಾನ ಅಂಧಕಾರವನ್ನು ಹೊರಗೆ ಹಾಕೋಣ. ಆದ್ದರಿಂದ ಗುರುವಿನ ಲಕ್ಷಣ ಏನು? ತನ್ನ ಹತ್ತಿರ ಯಾರು ಬರ್ತಾರೋ ಅವರಲ್ಲಿ ಇರುವ ಅಜ್ಞಾನ ಅನ್ನುವ ಕತ್ತಲನ್ನು ದೂರ ಮಾಡುವ ಲಕ್ಷಣ. ಇದು ಮುಖ್ಯವಾದ ಲಕ್ಷಣ ಗುರುವಿಗೆ. ಈ ಅಂಧಕಾರವನ್ನು ದೂರ ಮಾಡುವಾಗ ಗುರುವಿನ ಇನ್ನೊಂದು ಮುಖ್ಯವಾದ ಲಕ್ಷಣ ಅಂದ್ರೆ, ಗುರುವಿಗೆ ಅನೇಕ ಮಂದಿ ಗುರು ಹತ್ರ ಬರ್ತಾರೆ. ಯಾರು ಯಾರು ಯಾವ ಯಾವ ಮನಸ್ಥಿತಿಯಲ್ಲಿ ಬರ್ತಾರೋ ಅವರವರಿಗೆ ತಕ್ಕಂತೆ ಗುರು ಕೊಡ್ತಾನೆ. ಆದ್ದರಿಂದ ಗುರು ಎಲ್ಲರೂ ಒಂದೇ ರೀತಿಯ, ನನಗೆ ಹೀಗೆ ಬೇಕು ಅದನ್ನ ನಾನು ಹೀಗೆ ಮಾಡ್ತೀನಿ ಅಂತ ಗುರು ಮಾಡ್ಲಿಕ್ಕೆ ಆಗೋದಿಲ್ಲ. ಬರುವ ವ್ಯಕ್ತಿಯ ಯೋಗ್ಯತೆಯನ್ನ ಅರಿತು ಅವನ ಯೋಗ್ಯತೆ ಎಷ್ಟಿದೆ ಅಂತ ತಿಳ್ಕೋಬೇಕು. ನನಗೆ ಯೋಗ್ಯತೆ ಇದೆ, ನಾನೆಲ್ಲ ಹೇಳ್ತೀನಿ ಅಂತ ಹೋದ್ರೆ ಎದುರಿಗಿರೋನು ಏನೋ ಒಂದು 6 ವರ್ಷದ ಮಗು ಬರ್ತಾನೆ, ಆದ್ರೆ ಅವನು ಏನು ಗೊತ್ತಿಲ್ಲ, ಅವನು ಏನೋ ಹೇಳ್ತೀನಿ ಅಂತ ಹೇಳಿದ ಕೊಟ್ರೆ ಅದು ವ್ಯರ್ಥವಾಗುತ್ತೆ. ಈ ಯಾರು ನಮ್ಮ ಎದುರಿಗೆ ಬಂದು ನಮ್ಮ ಹತ್ರ ಜ್ಞಾನ ಪಡೆಯುವುದಕ್ಕೆ ಬರ್ತಾರೋ ಅವರ ಮನಸ್ಥಿತಿ, ಅವರ ಯೋಗ್ಯತೆಯನ್ನು ತಿಳಿಯಬೇಕು. ಹಾಗಂತ ಹೇಳಿ ವಯಸ್ಸು ಪ್ರಕಾರ ಯೋಗ್ಯತೆ ಇರುತ್ತೆ ಇಲ್ಲ, ವಯಸ್ಸು ಪ್ರಕಾರ. ಯಾಕಂದ್ರೆ ಪ್ರಹ್ಲಾದ ಧುವಂತ ಮಹಾಜ್ಞಾನಿಗಳಿದ್ದಾರೆ, ಅವರಿಗೆ ನಾರದಂತಹ ಗುರುಗಳು ಬರ್ತಾರೆ, ಅವರವರಿಗೆ ತಕ್ಕಂತೆ ಅವರವರ ಯೋಗ್ಯವಾದ ಗುರುಗಳು ಬರ್ತಾರೆ. ಅವರಲ್ಲಿ ಎಷ್ಟಿದೆ ಅಂತ ಅವರು ಅಳತೆ ಮಾಡಿ ದೇ ಫೈಂಡ್ ಔಟ್ ಹೌ ಮಚ್ ಏನು ಹೌ ಮಚ್ ದೇ ವಾಂಟ್, ಅದನ್ನು ತಿಳ್ಕೊಂಡು ಅವರಿಗೆ ಕೊಡಬೇಕಾಗಿದ್ದನ್ನು ಕೊಡಬೇಕಾಗಿದೆ ಹೇಳಿಕೊಡ್ತಾರೆ. ಇದು ಸದ್ಗುರುಗಳ ಲಕ್ಷಣೆ. ಆದ್ದರಿಂದ ಎಷ್ಟೆಷ್ಟು ಯೋಗ್ಯತೆ ಇದೆ ಅಂತ ಯೋಗ್ಯತೆಯನ್ನು ಅರಿತು ಎದುರುಗಡೆ ಇರುವವರು ಅವರ ಯೋಗ್ಯತೆಯನ್ನು ತಿಳ್ಕೊಂಡವರಾಗಿ ಅವರವರಿಗೆ ತಕ್ಕಂತೆ ಅವರನ್ನು ಕೊಡುವಂತವರು, ಅದು ಗುರುವಿನ ಲಕ್ಷಣವಾಗಿದೆ. ಇಂತಹ ಸಭಾ ಲಕ್ಷಣ ಹೇಳಿದ ಮೇಲೆ ಗುರುವಿನ ಲಕ್ಷಣ ಹೇಳ್ತಾರೆ. ಇಂತಹ ಗುರು ಲಕ್ಷಣವಿಲ್ಲದ ಇರುವಂತಹ ಗುರು, ಅವನು ಸರಿಯಾದ ಗುರುತ್ವವನ್ನು ಮಾಡಲಿಕ್ಕಾಗೋದಿಲ್ಲ. ಅಂತಹ ಗುರು ಹೇಗೆ ವ್ಯರ್ಥವು ಅಂದ್ರೆ, ಲಕ್ಷಣವನ್ನು ಗುರು ಲಕ್ಷಣಗಳಿರುವಂತಹ ಇಲ್ಲದೆ ಇರುವಂತಹ ಗುರು ಲಕ್ಷಣವಿಲ್ಲದ ಗುರು ಹೇಗೆ ವ್ಯರ್ಥವೋ ಹಾಗೆ ಧ್ಯಾನವಿಲ್ಲದ ಸಾಧನೆ ವ್ಯರ್ಥ. ಇನ್ನು ಗುರು ಲಕ್ಷಣ ಏನು? ಗುರುವಿನ ಲಕ್ಷಣ ಅಂದ್ರೆ ಅಸಂಶಯ ನಾಮ್ ಸಂಶಯ ಕ್ಷೇತ್ರ ನಾಮ್ ಅಂತ ರಾಯರು ಅಂತ ಹೇಳ್ತಾರೆ. ಗುರುವಿನ ಇನ್ನೊಂದು ಮುಖ್ಯವಾದ ಲಕ್ಷಣ, ಅವರಿಗೆ ಸಂಶಯಗಳಿರುವ ಅಂದ್ರೆ ಮತ್ತು ಯೋಗ್ಯತೆ ತಕ್ಕಂತೆ ಎಲ್ಲ ಗುರುಗಳು ಅದೇ ಸಂಶಯವೇ ಇಲ್ಲದೆ ಇರುವಂತಹ ಗುರುಗಳು ಪ್ರಪಂಚದಲ್ಲಿ ಇಲ್ಲವಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಟು ದ ಎಕ್ಸ್ಟೆಂಟ್ ಪಾಸಿಬಲ್, ಎಷ್ಟೆಷ್ಟು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಮೊದಲು ಸಂಶಯಗಳಿರಬಾರದು. ಇನ್ನೊಬ್ಬರಿಗೆ ಬರುವ ಸಂಶಯಗಳನ್ನು ಛೇದನೆ ಮಾಡುವ ಶಕ್ತಿ ಇರಬೇಕು. ಸೊ ಅಸಂಶಯ ನಾವು ಸಂಶಯ ಕ್ಷೇತ್ರ, ಅದೇ ಇಂತಹ ಒಂದು ಶುದ್ಧವಾದ ವಾಯುದೇವರು ದೇವತೆಗಳು ಅವರು ಬೇರೆ. ಅವರ ಲೆವೆಲ್ಸ್ ಮನುಷ್ಯರ ಸ್ಥಿತಿಯಲ್ಲಿ ತಗೊಂಡ್ರೆ ಅವರಲ್ಲಿ ಕೂಡ ಸಂಶಯಚ್ಛೇದ ಶಕ್ತಿ ಅಷ್ಟಷ್ಟಿಗೆ ಅವರವರ ಯೋಗ್ಯತೆ ತಕ್ಕಂತೆ ಇರಬೇಕು. ಅವರು ಅಂತಹ ಗುರುಗಳು ಅವರತ್ತ ಬರುವಂತಹ ಶಿಷ್ಯರ ಯೋಗ್ಯತೆಗೆ ತಕ್ಕಂತೆ ಅವರವರಿಗೆ ಕೊಡಬೇಕಾಗಿದ್ದನ್ನು ಕೊಡಬೇಕಾಗಿದ್ದ ಸಮಯದಲ್ಲಿ ಕೊಡಬೇಕಾಗಿದ್ದ ರೀತಿಯಲ್ಲಿ ಅವರು ಕೊಡ್ತಾರೆ. ಆದ್ದರಿಂದ ಅಂತಹ ಲಕ್ಷಣಗಳು ಇಲ್ಲದೆ ಇರುವಂತಹ ಗುರು ಹೇಗೆ ವ್ಯರ್ಥವೋ ಹಾಗೆ ಸಾಧನೆಯಲ್ಲಿ ನಮಗೆ ಧ್ಯಾನ ಬೇಕು. ಧ್ಯಾನವಿಲ್ಲದೆ ಸಾಧನೆ ವ್ಯರ್ಥವಾಗತ್ತೆ. ಸೊ ಧ್ಯಾನವಿಲ್ಲದೆ ಸಾಧನೆ ಸರಿಯಲ್ಲ, ಧ್ಯಾನವಿಲ್ಲದ ಉಪಾಸನೆ ಸರಿಯಿಲ್ಲ. ಹೇಗೆ ಆದ್ರೆ ಲಕ್ಷಣವಿಲ್ಲದ ಅಂತಹ ಗುರು ಸರಿಯಿಲ್ಲವೋ ಹಾಗೆ ಅಂತ ಹೇಳಿ ಅದಾದ ಮೇಲೆ ನೆನವೇ ಇಲ್ಲದ ಸಾಧನವೇ ಇಲ್ಲದ ಸಂಗತಿ. ಇಲ್ಲಿ ನೆನವೇ ಇಲ್ಲದ ಸಾಧನವೇ ಇಲ್ಲದ ಎರಡನ್ನು ಕೇಳಿದ್ದಾರೆ. ಸಂಗತಿ ಸಂಗತಿ ಅಂದ್ರೆ ಏನು? ಒಟ್ಟಿಗೆ ಸೇರುವುದು. ಸತ್ಸಂಗ ಅಂತ ನಾವು ಯಾವ್ದನ್ನು ಕರಿತೀವೋ ಅದು ಸಂಗತಿ, ಒಟ್ಟಿಗೆ ಸೇರುವುದು. ಎಲ್ಲರೂ ಒಟ್ಟಿಗೆ ಸೇರಿದರೆ ಅಂದ್ರೆ ಭಗವಂತನ ಸಾಧನೆ, ಭಗವಂತನ ಉಪಾಸನೆ, ಭಗವಂತನ ಸೇವೆ, ಭಗವಂತನ ಸ್ಮರಣೆ ಮಾಡಬೇಕಂತ ಯಾರಾದ್ರೆ ಒಟ್ಟಿಗೆ ಸತ್ಸಂಗವನ್ನು ಮಾಡ್ತಾರೋ, ಒಟ್ಟಿಗೆ ಸೇರ್ತಾರೋ, ಅವರು ಮಾಡುವುದು ಏನು? ಭಗವಂತನನ್ನು ನೆನೆಸ್ತಾರೆ. ದಿ ಥಿಂಕ್ ಆಫ್ ದ ಗಾಡ್, ದಿ ಮೆಡಿಟೇಟ್ ಅಪಾನ್ ಗಾಡ್, ಆರ್ ದಿ ಟಾಕ್ ಅಬೌಟ್ ಗಾಡ್. ಏನು ನಾವು ಸಜ್ಜನರ ಸಂಘ ಮಾಡಿದ್ರೆ ಸತ್ಸಂಗದಲ್ಲಿ ದೇವರ ಬಗ್ಗೆ ಮಾತಾಡ್ತೀವಿ, ದೇವರ ಬಗ್ಗೆ ವಿಚಾರಗಳನ್ನು ಮಾಡ್ತೀವಿ, ದೇವರ ಬಗ್ಗೆ ಯೋಚನೆ ಮಾಡ್ತೀವಿ, ದೇವರ ಬಗ್ಗೆ ನಾವು ನಮ್ಮ ನಮ್ಮ ಶಬ್ದ ಪ್ರಯೋಗ ಮಾಡುವಾಗ ಮನಸ್ಸಿನಲ್ಲೂ ಕೂಡ ಮನಸ್ಸನ್ನು ಲಗ್ನ ಮಾಡಿ ಶಬ್ದಗಳನ್ನು ಜೋಡಿಸಿ ನಾವು ದೇವರ ಬಗ್ಗೆ ವಿಚಾರವನ್ನು ಮಾಡ್ತೀವಿ. ಆದ್ದರಿಂದ ನೆನೆವು ಸ್ಮರಣೆ, ಆ ಸ್ಮರಣೆ ಅನ್ನುವುದು ಮುಖ್ಯವಾದ ಅಂಶ ಸತ್ಸಂಗಗಳಲ್ಲಿ. ಆ ವಿಧವಾಗಿ ನೆನವೇ ಇಲ್ಲದಂತಹ ಭಗವಂತನ ಸ್ಮರಣೆ ಇಲ್ಲದೆ ಇರುವಂತಹ ಸಾಧನವೇ ಇಲ್ಲದ ಅಲ್ಲಿ ನಾವು ಸಾಧನೆ ಮಾಡ್ತೀವಿ. ಏನು ಸಾಧನೆ? ಜ್ಞಾನ ಸಾಧನೆ. ಸೊ ಆ ಜ್ಞಾನ ಸತ್ಸಂಗದಲ್ಲಿ ಜ್ಞಾನ ಸಾಧನೆ ಮಾಡ್ತೀವಿ. ಜ್ಞಾನ ಸಾಧನವಿಲ್ಲದೆ ಇರುವಂತಹ, ಸ್ಮರಣೆ ಇಲ್ಲದೆ ಇರುವಂತಹ, ಭಗವಂತನ ಸ್ಮರಣೆ ಇಲ್ಲದೆ, ಭಗವಂತನ ಜ್ಞಾನ ಸಾಧನೆ ಇಲ್ಲದೆ ಇರುವಂತಹ ಸಂಗತಿ ಸತ್ಸಂಗ ಒಟ್ಟಿಗೆ ಸೇರುವುದು ಹೇಗೆ ವ್ಯರ್ಥವಾಗತ್ತೋ ಹಾಗೆ ಧ್ಯಾನವಿಲ್ಲದೆ ಇರುವಂತಹ ಸಾಧನೆಯೂ ವ್ಯರ್ಥ ಅಂತೇಳಿ ಹೇಳ್ತಾ ಇದ್ದಾರೆ. ಸರಿ, ಯಾವುದು ಇಲ್ಲದೆ ಇರುವಂತಹ, ಸೊ ದಿನವೇ ಇಲ್ಲದ ಇವೆಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಡ್ರಿ. ಮನವೇ ಇಲ್ಲದ ಧ್ಯಾನ, ಗುಣವೇ ಇಲ್ಲದ ನಾರಿ, ಹಣವೇ ಇಲ್ಲದ ನೃಪತಿ, ಕ್ಷಣವೇ ಧ್ಯೇಯದ ಜ್ಞಾನಿ, ಪ್ರಣವೇ ಇಲ್ಲದ ಮಂತ್ರ, ಘನವೇ ಇಲ್ಲದ ದಾನ, ಪ್ರಣತಿ ಇಲ್ಲದ ದೇಹ, ಅಣುವೇ ಇಲ್ಲದ ನಡ್ಡೆ, ಘನವೇ ಇಲ್ಲದ ಸಭ, ಲಕ್ಷಣವಿಲ್ಲದ ಗುರು, ನೆನವೇ ಇಲ್ಲದ ಸಾಧನವೇ ಇಲ್ಲದ ಸಂಗಾತಿ, ಅಂತಹ ಎಲ್ಲವೂ ಕೂಡ ಯಾವುದು ಇಲ್ಲದೆ ಅಂದ್ರೆ ಇವೆಲ್ಲವೂ ಇಲ್ಲದೆ ದಿನವಸ್ತಮಾನ ನೂರು ಮನುಕಲ್ಪವಿರಲು ರಂಜನವಾಗುವುದೇನಾ ಅಂತೇಳಿ. ಅಂದ್ರೆ ದಿನವು ಅಸ್ತಮಾನ, ಡೇ ಅಂಡ್ ನೈಟ್, ಅಸ್ತಮಾನ ನೈಟ್ ಅಂದ್ರೆ ಡೇ ಅಂಡ್ ನೈಟ್ ಯಾವುದು ಇಲ್ಲ ಅಂದ್ರೆ ಮನಸ್ಸಿಲ್ಲದೆ ಇರುವಂತಹ ಧ್ಯಾನ, ಹೀಗೆ ಎಲ್ಲ ವ್ಯರ್ಥವಾಗಿರುವಂತಹ ಇವೆಲ್ಲ ವ್ಯರ್ಥವಾದ ಈ ವಸ್ತುಗಳಿರುವಂತಹ ಆಯುಷ್ ಇದ್ದು ದಿನವೂ ಅಸ್ತ ಅಂದ್ರೆ ಡೇ ಅಂಡ್ ನೈಟ್, ಡೇ ಅಂಡ್ ನೈಟ್ ಯು ಆರ್ ಡಿವೈಡ್ ಆಫ್ ಆಲ್ ದೀಸ್ ಥಿಂಗ್ಸ್. ಇದು ಯಾವುದು ಇಲ್ಲದೆ ನಮಗೆ ಡೇ ಅಂಡ್ ನೈಟ್, ದಟ್ ಮೀನ್ಸ್ ಆಲ್ವೇಸ್ ಲ್ಯಾಕಿಂಗ್, ಆಲ್ವೇಸ್ ಡಿವೈಡ್ ಆಫ್ ದಟ್, ಆಲ್ವೇಸ್ ವಿತೌಟ್ ದಿಸ್. ಹಾಗೆ ದಿನವಸ್ತಮಾನ ನೂರು ಮನುಕಲ್ಪವಿರಲು, ಸಪೋಸ್ ಆಯುಷ್ ನೂರು ಮನುಕಲ್ಪದ ಆಯುಷ್, ನೂರು ವರ್ಷಗಳಲ್ಲ ನೂರು ಮನುಕಲ್ಪಗಳ ವರ್ಷ, ಅಷ್ಟು ದೊಡ್ಡ ಆಯುಷ್ ಇದ್ದರೂ ಇವು ಯಾವುದು ಇಲ್ಲದೆ ಇದ್ದರೆ ಅದು ವ್ಯರ್ಥ. ರಂಜನವಾಗುವುದೇನಾ? ಇಟ್ ಡಸ್ ಇಟ್ ಪ್ಲೀಸ್ ದ ಮೈಂಡ್? ರಂಜನ ಅಂದ್ರೆ ಪ್ಲೀಸಿಂಗ್. ಸೊ ರಂಜನವಾಗುವುದೇನಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾರನ್ನು ಕೇಳ್ತಾ ಇದ್ದಾರೆ? ಸೊ ದಿನವಸ್ತಮಾನ ನೂರು ಮನುಕಲ್ಪವಿರಲು, ಇಂಥ ಇಲ್ಲಿ ದಿನವೂ ಅಸ್ತಮಾನ ಅಂತ ಒಂದು ವಿಧವಾಗಿ ಬಿಡಿಸಬಹುದು. ಇನ್ನೊಂದು, ಇದು ಸ್ಪಷ್ಟವಾಗಿರುವಂತಹ ಅಂದ್ರೆ ಎಲ್ಲರೂ ಸಾಧಾರಣವಾಗಿ ಹೇಳುವಂತಹ ಅರ್ಥ, ಅದಕ್ಕೆ ಆ ಮಿಂಗಿದೆ, ಅದು ಪ್ರಧಾನವಾದ ಅರ್ಥ. ಆದ್ರೆ ಒಂದು ವಿಶೇಷವಾದ ಅರ್ಥವನ್ನು ಕೂಡ ನೋಡಬಹುದು ಇಲ್ಲಿ. ದಿನ ವಸ್ತಮಾನ ಅಂತೇಳಿ ಅಂದ್ರೆ ನಮಗೆ ದಿನ ಅಂದ್ರೆ ಡೇ ಅಂದ್ರೆ ಪ್ರತಿ ಐದು ದಿನ ಅನ್ನೋ ತಗೊಂಡ್ರು ಹೋಲ್ ಡೇ ದಿನ ಇದೆ. ವಸ್ತ ವಸ್ತ ಅಂತ ಹೇಳಿದ್ರೆ ಏನು? ವಸ್ತ್ರ ಅಂತೀವಿ. ವಸ್ತ್ರ ಅಂತ ಹೇಳಿದ್ರೆ ಬಟ್ಟೆಗಳು. ವಸ್ತ ಅಂತ ಹೇಳಿದ್ರೆ ಆಭರಣಗಳು. ವಸ್ತ ಅಂದ್ರೆ ಆಭರಣಗಳು. ಸೊ ಈ ಪ್ರತಿದಿನವೂ ಹೀಗಿಂತ ಎಷ್ಟೇ ಆಭರಣಗಳಿರಲಿ, ಮಾನ, ಲಾಟ್ ಆಫ್ ಪೀಪಲ್ ವಿಲ್ ಗವರ್ಮೆಂಟ್ ರೆಸ್ಪೆಕ್ಟ್ ಎಲ್ಲ ಮಾಡ್ತಾರೆ. ಸೊ ದಿನ ವಸ್ತ ಮಾನ ಅಂದ್ರೆ ಡೇ ಟೈಮ್ ಅಂದ್ರೆ ಪ್ರತಿ ದಿನವೂ ಇದೆ. ವಸ್ತ್ರ ಬೇಕಾದಷ್ಟು ದುಡ್ಡು ಸಂಪತ್ತು ಆಭರಣಗಳಿವೆ. ಮಾನ ಬೇಕಾದಷ್ಟು ರೆಸ್ಪೆಕ್ಟ್ ಫೇಮ್ ಇದೆ, ಕೀರ್ತಿ ಇದೆ, ಎಲ್ಲರೂ ಮಾನ ಮಾಡ್ತಾರೆ ಅಂತ ಒಂದು ವಿಶೇಷವಾದ ಒಂದು ಅರ್ಥವನ್ನು ಕೊಡಬಹುದು. ದಿನ ವಸ್ತಮಾನ, ಒಂದು ದಿನವೂ ಅಸ್ತಮಾನ ಅಂತ ಬಿಡಿಸೋದು. ಇನ್ನೊಂದು ದಿನ ವಸ್ತ ಮಾನ ನೂರು ಮನುಕಲ್ಪವಿರಲು, ನೂರು ಮನುಕಲ್ಪದ ಅಷ್ಟು ಆಯುಷ್ ನಮಗಿದ್ದರೂ ಕೂಡ ರಂಜನವಾಗುವುದೇನ? ಅದು ಏನಾದ್ರೂ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತಾ, ನಮಗೆ ತೃಪ್ತಿಯನ್ನು ಕೊಡುತ್ತಾ? ಏನು ಕೊಡೋದಿಲ್ಲ. ದಟ್ ಈಸ್ ಟೋಟಲಿ ವೇಸ್ಟ್. ಅಂದ್ರೆ ಅದರ ಮೂಲಕವಾಗಿ ನಮಗೆ ಯಾವ ಪ್ರಯೋಜನವೂ ಇಲ್ಲ, ರಂಜನವಾಗುವುದೇನಾ ಅಂತ ಹೇಳಿ ಯಾರ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ. ಅಜನ ಜನಕ, ಅಜ ಅಂದ್ರೆ ಸದ್ವಮುಖ ಬ್ರಹ್ಮದೇವರು, ಆ ಪರಮಾತ್ಮನಿಂದ ಜ ಹುಟ್ಟಿದವನು. ಅಜನ ಜನಕ ಅಂದ್ರೆ ಬ್ರಹ್ಮದೇವರಿಗೆ ತಂದೆಯಾದಂತಹ ವಿಜಯ ವಿಠಲ ಪರಮಾತ್ಮ ನಾರಾಯಣನ್ನೇ, ಹೇ ದೇವದೇವ ಇವೆಲ್ಲವೂ ಹೇಗೆ ವ್ಯರ್ಥವು ಅಂದ್ರೆ ನನಗೆ ಮನವಿ ಇಲ್ಲದ ಧ್ಯಾನ ಬೇಡ, ಮನವು ಇರುವಂತಹ ಧ್ಯಾನ, ಮನವಿ ನಿಲ್ಲದ ಧ್ಯಾನ ಬೇಡ, ಮನವು ನಿಲ್ಲಿಸುವ ಧ್ಯಾನ ಬೇಕು, ಗುಣವಿಲ್ಲದೆ ಇರುವಂತಹ ನಾರಿ ಬೇಡ, ಗುಣ ಇರುವಂತಹ ನಾರಿ ಬೇಕು, ಹಣ ಇಲ್ಲದೆ ಅಂತ ನುಪತಿ ಬೇಡ, ನನ್ನ ರಾಜನಿಗೆ ಹಣ ಬೇಕಾದಷ್ಟಿರಬೇಕು, ಕ್ಷಣವೇ ತಿಳಿಯದ ಜ್ಞಾನಿ, ನಾನು ಯಾವ ಯಾವ ಜ್ಞಾನಿಗಳ ಜೊತೆ ಸಂಗತ ಮಾಡ್ತೀನೋ ಅವರೆಲ್ಲರಿಗೂ ಆ ಕ್ಷಣದ ಜ್ಞಾನ ಇರಬೇಕು, ಕ್ಷಣ ತಿಳಿದಂತಹ ಜ್ಞಾನಿ ಇರಬೇಕು, ಪ್ರಣವ ಇರುವಂತಹ ಮಂತ್ರ ಬೇಕು, ಘನ ಇರುವಂತಹ ದಾನ ಬೇಕು, ಪ್ರಣತಿ ಇರುವಂತಹ ದೇಹ ಬೇಕು, ಅಣು ಇರುವಂತಹ ನಡತೆ ಬೇಕು, ಜನ ಇರುವಂತಹ ಸಭೆಗಳು ಬೇಕು, ಲಕ್ಷಣಗಳು ಇರುವಂತಹ ಗುರು ಬೇಕು, ನೆನವು ಸಾಧನವು ಇರುವಂತಹ ಸತ್ಸಂಗಗಳು ಬೇಕು, ಹೀಗಿದ್ದರೆ ಮಾತ್ರ ನನಗೆ ಸಾರ್ಥವಾಗತ್ತೆ. ಆದ್ದರಿಂದ ಅಜನ ಜನಕ ಹೇ ಚತುರ್ಮುಖ ಬ್ರಹ್ಮದೇವರಿಗೂ ತಂದೆಯಾದಂತಹ, ಆ ಬ್ರಹ್ಮದೇವರಿಗೂ ಉಪದೇಶವನ್ನು ಮಾಡಿದಂತಹ ಪರಮಾತ್ಮನೇ ನನಗೆ ಯಾವುದು ರಂಜನವಾಗುವುದಿಲ್ಲ. ಆದ್ದರಿಂದ ಹಾಗೆ ನನಗೂ ಕೂಡ ಧ್ಯಾನ ಬೇಕು, ಧ್ಯಾನದ ಮೂಲಕವಾಗಿ ನಾನು ಸಾಧನೆಯನ್ನು ಮಾಡಬೇಕು, ಆದ್ದರಿಂದ ಧ್ಯಾನದಿಂದ ಕೂಡಿದ ಸಾಧನೆ ನನಗೆ ಬೇಕು, ಅಂತಹ ಧ್ಯಾನ ಪೂರ್ವಕವಾದ ಸಾಧನೆ ನನಗೆ ಅನುಗ್ರಹ ಮಾಡಪ್ಪ ದೇವರೇ ಅಂತ ದೇವರನ್ನು ಬೇಡಿಕೊಳ್ಳುವುದು ಇದು. ಸೊ ಆದ್ದರಿಂದ ರಂಜನವಾಗುವುದೇನಾ ಅಜನ ಜನಕ ಬಿಟ್ಟು ರಂಜನವಾಗುವುದೇನಾ, ಅದೇ ರಂಜನವಾಗುವತ್ತಾ ಅಂತೇಳಿ ಪ್ರಶ್ನೆ. ರಂಜನವಾಗುವುದೇನಾ ಅಜನ ಜನಕ, ಅದು ನನಗೇನು ರಂಜನವಾಗತ್ತಪ್ಪ ಆಗೋದಿಲ್ಲ, ರಂಜನವಾಗುವುದೇನಾ ಅಜನ ಜನಕ, ಅದೇನನ್ನ ನನಗೆ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತಾ ಕೊಡಲಿಲ್ಲಪ್ಪ ಪರಮಾತ್ಮನೇ. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರಿಗೂ ತಂದೆಯಾದಂತಹ ಪರಮಾತ್ಮನೇ, ಆ ಚತುರ್ಮುಖ ಬ್ರಹ್ಮನಿಗೂ ಉಪದೇಶ ಮಾಡಿದ ಪರಮಾತ್ಮನೇ ನನಗೆ ಕೂಡ ಒಳಗಿಂದ ಪ್ರೇರಣೆಯನ್ನು ಕೊಟ್ಟು, ಸತ್ ಪ್ರೇರಣೆಯನ್ನು ಕೊಟ್ಟು ನನಗೆ ಸಾಧನೆಯನ್ನು ಧ್ಯಾನದ ಮೂಲಕವಾಗಿ ಸಾಧನೆಯನ್ನು ಮಾಡುವಂತಹ ಅನುಗ್ರಹವನ್ನು ಮಾಡಪ್ಪ ದೇವರೇ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡುವುದು. ಸೊ ಅದನ ಜನಕ ತನು ಮನದ ಅಧೀಶ, ಯಾಕೆ ದೇವರನ್ನೇ ಬೇಡ್ಕೊಳ್ತಾನು, ತನು ಮನದ ಅಧೀಶ, ತನು ದೇಹ ಮನ ಮನಸ್ಸು ಇವುಗಳಿಗೆ ಅಧಿಪತಿಯಾಗಿ ಇದನ್ನು ನಿಯಮನ ಮಾಡುವ ನೀನೇ ಆಗಿದ್ದೀಯಪ್ಪ. ಮಿಕ್ಕ ದೇವತೆಗಳು ತತ್ವಾಮಾನವರು ಮಾಡಬಹುದು, ಅವರ ಅಂತರ್ಗತನಾಗಿದ್ದು ನೀನೇ ಕೊನೆಯಾಗಿ, ಎಲ್ಲದ ಕೊನೆಯಾದವನು ನೀನೇ. ಆದ್ದರಿಂದ ತನು ಮನದ ಅಧಿಪತಿಯಾದಂತಹ ವಿಜಯ ವಿಠಲ, ವಿಜಯ ವಿಠಲನಾದ ಪರಮಾತ್ಮನೇ ಕೃಪಾ ವನದಿ, ವನ ಅಂದ್ರೆ ನೀರು, ದಿ ಅಂದ್ರೆ ಅದಕ್ಕೆ ತುಂಬಾ ನೀರು ಇರುವಂತಹ ಸಮುದ್ರ, ವನದಿ ಜಲಧಿ ನೀರಧಿ ಇವೆಲ್ಲವೂ ಕೂಡ ಒಂದನ್ನೇ ಹೇಳಿದೆ ಅಂದ್ರೆ ಸಮುದ್ರ ಅಂತ ಅರ್ಥ. ಕೃಪಾ ವನದಿ ಅಂದ್ರೆ ಕೃಪಾ ಸಮುದ್ರನೇ, ಕೃಪಾ ಸಾಗರನೇ, ಕರುಣಾ ಸಾಗರನೇ, ದಯಾ ಸಾಗರನೇ, ದಯಾ ಸಮುದ್ರನೇ ಅಂತ ಅರ್ಥ. ಸೊ ವಿಜಯ ವಿಠಲನೇ ದಯಾ ಪರಮಾತ್ಮನೇ, ವಿಜಯ ವಿಠಲ ದೇವ ತನು ಮನದ ಅಧೀಶನ ನೀನೇ ಆಗಿದ್ದಾದ್ದರಿಂದ ನಿನ್ನನ್ನು ಧ್ಯಾನವ ಮಾಡ್ಪ ಮನವಿಯೋ, ಇದು ಇಸ್ ಇಸ್ ದ ಅಲ್ಟಿಮೇಟ್. ಆದ್ದರಿಂದ ಇವೆಲ್ಲದರ ಉದ್ದೇಶ ಏನು, ನಿನ್ನನ್ನು ಧ್ಯಾನ ಮಾಡುವಂತಹ ಮನಸ್ಸನ್ನು ನನಗೆ ಕೊಡಪ್ಪ ಅಂದ್ರೆ ನನ್ನ ಮನಸ್ಸು ಯಾವಾಗಲೂ ನಿನ್ನ ಧ್ಯಾನದಲ್ಲಿ ನಿರತವಾಗಿ ಇರಲಿ ಅಂತ ಭಗವಂತನನ್ನು ಮನಃಪೂರ್ವಕವಾಗಿ ಎರಗಿ ನಾವು ಇಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ವಿಧವಾಗಿ ಭಗವಂತನ ಪ್ರಾರ್ಥನೆಯನ್ನು, ಧ್ಯಾನವನ್ನು ಅನುಗ್ರಹ ಮಾಡು, ಧ್ಯಾನ ಮಾಡುವಂತಹ ಮನಸ್ಸನ್ನು ಅಂದ್ರೆ ನನ್ನ ಮನಸ್ಸು ಧ್ಯಾನ ಮಾಡುವಂತೆ ಮಾಡು ಅಂತ ಹೇಳಿ ಭಗವಂತನಿಗೆ ನಾವು ಇಲ್ಲಿ ಎರಗುವಂತಹದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಆ ಧ್ಯಾನದ ಪ್ರಾಮುಖ್ಯತೆಯನ್ನು ಹೇಳುವುದಕ್ಕಾಗಿ ದೃಷ್ಟಾಂತಗಳ, ಅನೇಕ ದೃಷ್ಟಾಂತಗಳ ಮೂಲಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿಗೆ ಇವತ್ತು ನಿಲ್ಲಿಸಿಬಿಟ್ಟು ನೆಕ್ಸ್ಟ್ ಪಾಪವೆಂಬೋ ರಾಶಿ ಅಪಾರವಾಗಿ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣ ಮತ್ತು ಕಾಯಿನವಾದ ಮನಸ್ಸಿಂದಿರುವ ಬುದ್ಧಾತ್ಮನವ ಅನುಸುತ್ವಾವಂ ಕರೋಮಿ ಸಕಲಂ ಪರತ್ಮೈ ನಾರಾಯಣ ಸತ್ಯ ಶ್ರೀಕೃಷ್ಣಾರ್ಪಣ ಮತ್ತು